हरे श्रीनिवास हरि ओम श्री गुरुभ्यो नमः अभ्रमं बंगरहितं अजरं यूनं सदा आनन्दतीर्थमतुलं वदेतापत्रयापहं नित्या सिद्धांत दुद्धांत विध्वंसन शिक्षणः द्वैतीत्वागतने भासतां नो हृदम्बरे अत्यकप्रकप्वयं अत्यत्यगतकेसरि व्यासतीर्थ गुरुभूयात् अस्मदिष्टात् सिद्धये तपो विद्याविरक्त्यादि सद्गुणोगाग्रहः वादिराजगुरून् वन्दे हैक्यपदाश्रयान् पूज्य राघवेन्द्राय सत्यधर्मताय अजतांकपुरुषायण राम कामधेनवे ദുർവായ്വാന്തരവേ വൈഷ്ണവേന്ദ്രിയവരേന്ദ്രവേ ശ്രീ രാഘവേന്ദ്ര ഗുരുവേ നമസ്തം ചെയ്യാളവേ ആ പാഠമൊഴി പര്യന്തം ഗുരുനാമം സ്മരെ തേന വിഘ്നഃ പ്രശ്നത്തി ശ്രീ മനോരഥാഃ ഹരി ഓം ശ്രീ ഗുരുഭ്യോ നമഃ നാവു ദ്വാദശ സ്തോത്രത്തിൽ ശ്രീസ്തുതി അന്ത പ്രഖ്യാതവാഗിരുവന്ത ലക്ഷ്മിയ മൂലകവായി നാരായണന സ്തോത്ര ലക്ഷ്മിയ സ്തോത്ര ലക്ഷ്മിയ സ്തുതി ലക്ഷ്മിയ മൂലകവായി നാരായണന സ്തുതി ഇത് ಆಚಾರ್ಯರು ಮಾಡಿದಂತಹ 12 ಸ್ತೋತ್ರಗಳಲ್ಲಿ ಮೊದಲನೇ ಸ್ತೋತ್ರವಾಗಿದೆ. ಅದು ಅಕಾರ್ಡಿಂಗ್ ಟು ಋಷಿಕೇಶ ತೀರ್ಥರ ಪಾಠದ ಪ್ರಕಾರ. ಸೊ ಅದನ್ನು ನಾವು ಈಗ ಹೇಳ್ತಾ ಇದ್ದೀವಿ. ಸೊ ಈಗ ಅದರಲ್ಲಿ ನಾವು 5ನೇ ಪದ್ಯ ನೋಡಿ 6ನೇ ಪದ್ಯಕ್ಕೆ ಹೋಗಿದ್ದೀವಿ. ಅದು 5ನೇ ಪದ್ಯ ಇದರಲ್ಲಿ ಅನ್ವಯ ಸ್ವಲ್ಪ ಸುಲಭವಾಗಿಲ್ಲದ್ರೆ ಅರ್ಥ ಬಹಳ ಅರ್ಥಗರ್ಭಿತವಾಗಿದೆ, ಆದರೆ ಅನ್ವಯ ಆಲ್ಮೋಸ್ಟ್ ಅಲ್ಲಿ ಇರುತ್ತೆ. ನಾವು ಇದು ನೋಡಿದಾಗ ಐದನೇದು ಶೇಷ ಹಿವೈ ಶಿವಶಕ್ರ ಮನು ಪ್ರಧಾನ ಚಿತ್ರೋರು ಕರ್ಮರದನಂ ಯದಪಾಂಗ್ಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿಧಾತ ಶೀರ್ಯತ್ ಕಟಾಕ್ಷ ಫಲವ ಚರಿತಂ ನಮಾಮಿ ಅಂತ ಹೇಳಿದಾಗ ಇಲ್ಲಿ ಮೇನ್ ಆಗಿ ಯಾವುದಂದ್ರೆ ವಿದಧಾತಿ ಏನು ಮಾಡ್ತಾ ಇದ್ದಾನೆ, ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ ಯಾರು? ವಿದಧಾತಿ ಧಾತ ಚತುರ್ಮುಖ ಬ್ರಹ್ಮದೇವರು ವಿಧಧಾತಿ ಮಾಡ್ತಾ ಇರ್ತಾರೆ. ಏನು ವಿಧಧಾತಿ? ಅಖಿಲಂ ವಿಶ್ವ ವಿಧಧಾತಿ, ಈ ಸಮಸ್ತ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಧಾತ ಅಖಿಲಂ ವಿಶ್ವ ವಿಧಧಾತಿ, ಅಖಿಲಂ ವಿಶ್ವಂ ಎಂತಾದ್ರು ಅಂತ ಹೇಳಿದರೆ ಅದು ಶೇಷ ಅಹಿವೈರಿ ಶಿವ ಚಕ್ರ ಮನು ಮುಂತಾದ ಪ್ರಧಾನ ಮುಂತಾದಂತಹ ಚಿತ್ರ ಉರು ಕರ್ಮ ರತನಂ ಅಖಿಲಂ ವಿಶ್ವಂ. ಸೊ ಅಖಿಲಂ ವಿಶ್ವಂಗೆ ವಿಶೇಷಣ ಅಬ್ಜೆಕ್ಟಿವ್ ಇದು ಸಮಸ್ತವಾದ ಪ್ರಪಂಚ. ಆ ಪ್ರಪಂಚ ಎಂಥದ್ದು ಅಂತ ಹೇಳಿದ್ರೆ ಶೇಷ ಅಂದ್ರೆ ಶೇಷದೇವರು ಅಹಿಮೈ ಸರ್ಪಗೆ ಸತ್ವವಾದಂತಹ ಗರುಡದೇವರು, ಶಿವ ಋತುದೇವರು, ಶಕ್ರ ಇಂದ್ರ ಮನು ಮನು ದೇವರು, ಪ್ರಧಾನ ಮುಂತಾದಂತಹ ಚಿತ್ರ ಅಂದ್ರೆ ಅತ್ಯಂತ ಸಾಮರ್ಥ್ಯ ಚಿತ್ರ ಅಂತ ಹೇಳಿದ್ರೆ ಆ ಉರು ಕರ್ಮರತನ ಚಿತ್ರ ಅಂತ ಮಾಡೋದು ಅತ್ಯಂತ ಆಶ್ಚರ್ಯಕರವಾದದ್ದು. ಚಿತ್ರ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ಆಶ್ಚರ್ಯಕರವಾದಂತಹ ಈ ಉರು ಅತ್ಯಂತ ದೊಡ್ಡದಾದಂತಹ ಕರ್ಮದಿಂದ ಕೂಡಿರುವಂತಹ ಕರ್ಮ ರಚನ ಯುಕ್ತವಾದ ಅಂದ್ರೆ ಕರ್ಮ ಮಾಡುವುದರಲ್ಲಿ ಅಂತಹ ಕರ್ಮ ಮಾಡುವುದರಿಂದ ಕೂಡಿರುವಂತಹದ್ದು ಅಂತಹ ಅಖಿಲಂ ವಿಶ್ವಂ ವಿದಧಾತಿ. ಈ ಕರ್ಮ ಪ್ರಚಯವಾದಂತಹ ಕರ್ಮದಿಂದ ನಡೀತಿ ಸಮಸ್ತ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾರೋ ಅಂತ ಹೇಳಿ ಅದು ಹೇಗೆ ಮಾಡಿದ್ದಾರೆ? ಕಥಂ ವಿಶ್ವಮಖಿಲ ವಿದಧಾತಿ ಯದ್ ಅಪಾಂಗಲೇಶಂ ಆಶ್ರಿತ್ಯ, ಯಾವ ಕಡಗಣ್ಣಿನ ನೋಟವನ್ನು ಅಪಾಂಗಲೇಶವನ್ನು ಆಶ್ರಯ ಮಾಡಿಕೊಂಡು ಮಾಡ್ತಾ ಇದ್ದಾರನೋ ಚತುರ್ಮುಖ ಬ್ರಹ್ಮದೇವರು ಅಂತಹ ಶ್ರೀ ಶ್ರೀ ಅಂತಹ ಲಕ್ಷ್ಮೀದೇವಿ ಯತ್ ಕಟಾಕ್ಷ ಫಲವತಿ, ಯಾರ ಕಟಾಕ್ಷದಿಂದ ಬಲವನ್ನು ಪಡೆದಿದ್ದಾಳೆಯೋ ತಮ್ಮ ಅಜಿತಂ ನಮಾಮಿ, ಅಂತಹ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿ ಅನ್ವಯ. ಹೀಗೆ ಪ್ರತಿಯೊಂದರಲ್ಲಿ ಕೂಡ ಅನ್ವಯ ಆ ವಿಧವಾಗಿಯೇ ಇದೆ. ಇದರಲ್ಲಿ ಕೂಡ ನೆಕ್ಸ್ಟ್ ಪದ್ಯ 6ನೇ ಪದ್ಯದಲ್ಲಿ ಕೂಡ ಅದು ರುದ್ರದೇವರು ಮಾಡುವ ಕಾರ್ಯವನ್ನು ಬ್ರಹ್ಮ ಅದು ಬ್ರಹ್ಮದೇವರು ಹೇಳಿದ ಮೇಲೆ ನೆಕ್ಸ್ಟ್ ಹೇಳುವಂತಹ ರುದ್ರ ಶೇಷ ಗರುಡಗಳನ್ನು ಹೇಳ್ತಾ ಇದ್ದಾರೆ. ಸೊ ಪದವಿ ಪ್ರಯುಕ್ತವಾಗಿ ಗರುಡ ಶೇಷರು ರುದ್ರರಿಗಿಂತ ಒಂದು ಪದವಿ ಮುಂದೆ ಇರುವಂತಹವ್ರೆ. ಸೊ ಅಂದ್ರೆ ಹೈಯರ್ ಪದವಿ ಪ್ರಯುಕ್ತವಾದ, ಆದ್ರೆ ಕಕ್ಷೆ ಒಂದೇ. ಸೊ ಆದ್ದರಿಂದ ಮೂರನ್ನು ಆ 5ನೇ ಕಕ್ಷೆಯಲ್ಲಿ ಇರುವಂತಹ ಮೂರನ್ನು ವರ್ಣನೆ ಮಾಡ್ತಾ ಮೊದಲು ರುದ್ರದೇವರನ್ನು ಹೇಳ್ತಾ ಇದ್ದಾರೆ. ಶಕ್ರ ಉಗ್ರ ದೀರಿತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯತ್ ಅಪಾಂಗ ಶ್ಲೇಷಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟ ಉರು ಶಕ್ತಿ ಶ್ರೀ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಅದು ಪದಚ್ಛೇದ. ಅನ್ವಯ ಮಾಡುವಾಗ ಇಲ್ಲಿ ಏನು ಮೈನ್ ವರ್ಬ್ ನೃತ್ಯತಿ, ನರ್ತನ ಮಾಡ್ತಾ ಇದ್ದಾನೆ. ಯಾರು ನರ್ತನ ಮಾಡ್ತಾ ಇದ್ದಾರೆ? ಶಿವ ನೃತ್ಯತಿ, ರುದ್ರದೇವರು ನರ್ತನೆಯನ್ನು ಮಾಡ್ತಾ ಇದ್ದಾರೆ. ಶಿವ ಆ ಶಿವ ಎಂಥವನು? ప్రకటోరు శక్తి ప్రకటవాదంతహ గురు శక్తి అంటే గురు శ్రేష్టవాద దొడ్డ శక్తియను తన మహిమయను ప్రకటగొలుసుత ప్రకటపడిసుత ఆ రుద్రదేవరు శివ నృత్యతి. సో ప్రకటోరు శక్తి శివ నృత్యతి నాట్యను మాడతా ఇద్దరు. అవరు హేగి మాడతా ఇద్దరు, ఏను మాడిబిట్టు మాడతా ఇద్దరు అంద్రె నిఖిలం నిహత్య ಎಲ್ಲವ ಸಂಹಾರವನ್ನು ಮಾಡಿ ನಾಟ್ಯವನ್ನು ಮಾಡ್ತಾ ಇದ್ದಾರೆ. ಶಿವ ನೃತ್ಯತಿ, ಶಿವ ಕದಾ ನೃತ್ಯತಿ, ನಿಖಿಲಂ ನಿಹತ್ಯ, ಎಲ್ಲವನ್ನು ಸಂಹಾರ ಮಾಡಿ ಮಾಡ್ತಾ ಇದ್ದಾರೆ. ಆ ನಿಖಿಲಂ ಅನ್ನುವುದು ಎಂತಾದ್ದು ಅಂದ್ರೆ ಶಕ್ರ ಉಗ್ರ ಧೀರಿತಿ ಹಿಮಾಕರ ಸೂರ್ಯ ಸೂನು ಅಂತೇಳಿ. ಅಂದ್ರೆ ಆ ಶಕ್ರ ಅಂದ್ರೆ ಇಂದ ದೇವರು, ಅದಾದ ಮೇಲೆ ಉಗ್ರ ಧೀರಿತಿ ತೀಕ್ಷ್ಣವಾದ ಪ್ರಕಾಶ ಉಳ್ಳವನು ಅಂತ ಹೇಳಿದರೆ ಸೂರ್ಯದೇವರು. ಅದಾದ ಮೇಲೆ ಹಿಮಾಕರ, ಹಿಮ ತಣ್ಣಗಿರುವಂತಹ ಕರ ಕಿರಣಗಳು ಉಳ್ಳವನು ಹಿಮಾಕರ. ಸೊ ಆ ಅಂತ ಅವನು ಚಂದ್ರದೇವರು ಹಿಮಾಕರ. ಸೂರ್ಯ ಸೂನು ಅಂದರೆ ಸೂರ್ಯದೇವರ ಮಗನಾದವನು ಯಮ ಸೂರ್ಯ ಸೂನು. ಈ ವಿಧವಾಗಿ ಪೂರ್ವಂ ಅಂಥಾದವರಂತಹ ಅಂದ್ರೆ ಯಮ ಮೊದಲಾದಂತಹ ಅವರಿರುವಂತಹ ನಿಖಿಲ ವಿಶ್ವವನ್ನು. ಸೊ ನಿಖಿಲ ವಿಶ್ವಂಗೆ ಇದು ವಿಶೇಷಣ. ಚಕ್ರ ಉಗ್ರ ದೀರಿತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಖಿಲಂ ಅಂದ್ರೆ ಇವರೆಲ್ಲರದಲ್ಲಿ ಕೂಡಿರುವಂತಹ ಈ ಸಮಸ್ತ ಪ್ರಪಂಚವನ್ನು ನಿಹತ್ಯ ಸಂಹಾರವನ್ನು ಮಾಡಿ ಪ್ರಕಟೋರು ಶಕ್ತಿ ಶಿವ ನೃತ್ಯತಿ. ಇದು ಮಾಡಲಿಕ್ಕೆ ಈ ಸಂಹಾರ ನಿಖಿಲ ವಿಶ್ವದ ಸಂಹಾರ ಮಾಡುವುದು ಶಿವನಿಗೆ ಆಸಕ್ತಿ ಹಾಗೆ ಬಂತು ಅಂತ ಹೇಳಿದರೆ ಯದಪಾಂಗಲೇಶ ಆಶ್ರಿತ್ಯ ನೃತ್ಯ. ಯಾವ ಲಕ್ಷ್ಮಿಯ ಕಡಗಣ್ಣಿನ ನೋಟದ ಅನುಗ್ರಹ ಬಲದಿಂದ ಶಿವನು ಇಂತಹ ಮಹತ್ತರವಾದ ಜಗತ್ತನ್ನು ಸಂಹಾರ ಮಾಡಿ ನೃತ್ಯವನ್ನು ಮಾಡ್ತಾ ಇದ್ದಾನೋ ಸಾ ಶ್ರೀಹಿ ಅಂತಹ ಲಕ್ಷ್ಮೀದೇವಿ ಯತ್ ಕಟಾಕ್ಷ ಬಲವತಿ ಯಾವ ಪರಮಾತ್ಮನ ಕಟಾಕ್ಷದಿಂದ ಬಲವನ್ನು ಪಡೆದಿದ್ದಾಳೆಯೋ ತಂ ಅಜಿತಂ ನಮಾಮಿ ಆ ಅಜಿತರೂಪಿ ಅಜಿತ ನಾಮಕ ಅಜಿತಾಂತ ಕರೆಯಲ್ಪಡುವಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ವಿಧವಾಗಿ ಅದನ್ನು ಅನ್ವಯ ಮಾಡುವುದು. ಈ ವಿಧವಾಗಿ ಯಾವ ರುದ್ರದೇವರಾದರೆ ಯಾವ ಲಕ್ಷ್ಮಿಯ ಕಡಗಣ್ಣ ನೋಟದ ಬಲವನ್ನು ಆಶ್ರಯ ಮಾಡಿಕೊಂಡು ಇಂದ್ರದೇವರು ಸೂರ್ಯದೇವರು ಚಂದ್ರದೇವರು ಯಮದೇವರು ಮುಂತಾದಂತಹ ಸಮಸ್ತ ದೇವತಾಗಣಗಳು ಅವರು ಮಾಡುವ ತತ್ವಾಭಿಮಾನಿ ಕಾರ್ಯಗಳಿಂದಲೂ ಅವರಿಂದ ನಡೆಯುತ್ತಿರುವಂತಹ ಎಲ್ಲ ಕಾರ್ಯಗಳಿಂದಲೂ ಕೂಡಿರುವಂತಹ ಈ ಸಮಸ್ತ ಪ್ರಪಂಚವನ್ನು ಅವರ ಜೊತೆಗೆ ಅವರನ್ನು ಕೂಡ ಅಂದ್ರೆ ಆ ದೇವತೆಗಳನ್ನು ಆ ಪ್ರಪಂಚವನ್ನೆಲ್ಲವನ್ನು ಕೂಡ ಸಂಹಾರ ಮಾಡಿ ಅಂದ್ರೆ ಆ ದೇವತೆಗಳೆಲ್ಲ ಕೂಡ ತಮ್ಮ ತಮ್ಮ ಮಾರ್ಗಗಳಿಂದ ಅವರ ಉತ್ತಮ ದೇವತೆಗಳೊಳಗೆ ಪ್ರವೇಶ ಮಾಡ್ತಾ ಎಲ್ಲರೂ ಆ ರುದ್ರದೇವರ ಒಳಗೆ ಅಂದ್ರೆ ರುದ್ರದೇವರು ಮೋಕ್ಷಕ್ಕೆ ಹೋಗೋದಿಲ್ಲ. ಆದ್ದರಿಂದ ಆ ರುದ್ರದೇವರು ಅವರೆಲ್ಲರ ಸಂಹಾರವನ್ನು ಮಾಡ್ತಾರೆ. ಆವಾಗ ಆಯಾ ದೇವತೆಗಳು ಶೇಷ ಮಾರ್ಗ ಗರುಡ ಮಾರ್ಗ ಶೇಷ ಗರುಡ ಮಾರ್ಗಗಳ ಮೂಲಕವಾಗಿ ಅವರು ಪ್ರವೇಶ ಮಾಡಿ ಅವರು ಮೋಕ್ಷಕ್ಕೆ ಹೋಗ್ತಾರೆ. ಆದ್ರೆ ಆ ಜಗತ್ತಿನ ಸಂಹಾರ ಕಾರ್ಯ ರುದ್ರದೇವರು ಮಾಡ್ತಾ ಇದ್ದಾರೆ. ಈ ಸಂಹಾರ ಕಾರ್ಯವನ್ನು ರುದ್ರದೇವರು ಯಾವ ಲಕ್ಷ್ಮಿಯ ಕಟಾಕ್ಷ ಬಲದಿಂದ ಮಾಡ್ತಾ ಇದ್ದಾನೋ ಆ ಲಕ್ಷ್ಮಿಯು ಯಾರ ಕಟಾಕ್ಷ ಬಲದಿಂದ ತಾನು ಇಂತಹ ಸಾಮರ್ಥ್ಯವನ್ನು ಪಡೆದಿದ್ದಾಳೆಯೋ ಅಂತಹ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾವು ಪರಮಾತ್ಮನಿಗೆ ನಮಸ್ಕಾರ ಮಾಡುವನ್ನು ಅಂದ್ರೆ ಇಲ್ಲಿ ತಾರತಮ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಹೇಳಿದ್ದಾರೆ. ಸೊ ರುದ್ರದೇವರು ತಮಕ್ಕಿಂತ ಕಳಗಿರುವಂತಹ ಇಂದ್ರಾದಿ ದೇವತೆಗಳೆಲ್ಲರನ್ನು ಕೂಡ ಅವರ ಸಂಹಾರವನ್ನು ಅವರಿಂದ ಕೂಡಿರುವಂತಹ ಈ ಜಗತ್ತಿನ ಸಂಹಾರವನ್ನು ಎಲ್ಲವನ್ನು ಮಾಡ್ತಾರೆ ಅಂತ ಹೇಳಿ ಅವರಿಗೆ ಆಸಕ್ತಿಯನ್ನು ಕೊಟ್ಟ ಲಕ್ಷ್ಮೀದೇವಿಗೂ ಆ ಲಕ್ಷ್ಮೀದೇವಿಗೆ ಆಸಕ್ತಿಯನ್ನು ಕೊಟ್ಟ ಪರಮಾತ್ಮನಿಗೂ ಆ ಶಕ್ತಿಯನ್ನು ಕೊಡುವುದರೂ ಕೂಡ ಕಳಗಣ್ಣ ನೋಟದ ದೃಷ್ಟಿ ಮಾತ್ರದಿಂದ ಕೊಡ್ತಾ ಇದ್ದಾರೆ. ಅದನ್ನ ಇಲ್ಲಿ ಸ್ಮರಣೆ ಮಾಡ್ತಾ ಅವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಆ ರುದ್ರದೇವರು ಮಾಡುವ ನಾಟ್ಯಕ್ಕೆ ತಾಂಡವ ನೃತ್ಯ ಅಂತ ಕರೀತಾರೆ. ನೀವೆಲ್ಲ ಕೇಳಿದ್ರೆ ದೇವರು ತಾಂಡವ ನಾಟ್ಯ ಮಾಡ್ತಾರೆ, ತಾಂಡವ ನೃತ್ಯ ಮಾಡ್ತಾರೆ ಅಂತೇಳಿ. ಅದಕ್ಕೆ ತಾಂಡವ ಅಂತ ಯಾಕೆ ಹೆಸರು ಬಂತು ಅನ್ನೋದಕ್ಕೆ ಪದ್ಮನಾಭಾಚಾರ್ಯ ಋಷಿ ಪದ್ಮನಾಭಾಚಾರ್ಯ ಒಂದು ವ್ಯಾಖ್ಯಾನ ಕೊಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಮಹಾ ರುದ್ರದೇವರ ವರದಿಂದ ತಂಡಿ ಅನ್ನುವ ಒಂದು ಋಷಿ, ಆ ಋಷಿಯ ಪುತ್ರರಿಂದ ಕಲ್ಪಸೂತ್ರ ರೂಪವಾಗಿ ಒಂದು ನೃತ್ಯ ಶಾಸ್ತ್ರ ರಚನೆ ಮಾಡಿದೆ. ಅಂದ್ರೆ ಆ ರುದ್ರದೇವರು ಮಾಡುವ ನೃತ್ಯ ಎಂತಹದ್ದು ಅಂತ ಅವರು ತಿಳ್ಕೊಂಡು ಆ ರುದ್ರದೇವರ ಅನುಗ್ರಹದಿಂದ ಅದನ್ನು ಮಾಡಿದ್ದಾರೆ. ರುದ್ರದೇವರು ಇಂತಹ ನೃತ್ಯವನ್ನು ಮಾಡ್ತಾರೆ. ಸೊ ಅವರು ರಚನೆ ಮಾಡಿದ್ದನ್ನು ತಗೊಂಡು ರುದ್ರದೇವರು ಮಾಡಲಿಲ್ಲ. ರುದ್ರದೇವರು ಯಾವ ತಾಂಡವ ನೃತ್ಯವನ್ನು ಮಾಡ್ತಾರೋ ಅದು ಎಂಥದ್ದು ಅನ್ನುವ ಅರಿವನ್ನು ಈ ತಂಡಿ ಅನ್ನುವ ಋಷಿಯ ಪುತ್ರರಿಗೆ ರುದ್ರದೇವರು ಕೊಟ್ಟಿದ ಅನುಗ್ರಹ ಮಾಡಿದಾಗ ಆ ಅನುಗ್ರಹದಿಂದ ಅವರು ಆ ನೃತ್ಯ ಶಾಸ್ತ್ರವನ್ನು ರಚನೆ ಮಾಡಿದ್ದಾರೆ. ಆದ್ರಿಂದ ರುದ್ರದೇವರು ಅನುಗ್ರಹ ಮಾಡಿದ್ರೆ ಅದು ಆ ಹೆಸರಿಂದ ಪ್ರಖ್ಯಾತವಾಗಲಿ ಅಂತೇಳಿ. ಅದೇ ತಂಡಿ ಪುತ್ರರಿಂದ ಮಾಡಲ್ಪಟ್ಟಿರುವಂತಹ ಆ ನೃತ್ಯ ಶಾಸ್ತ್ರಕ್ಕೆ ಅದಕ್ಕೆ ತಾಂಡವ ನೃತ್ಯ ಅಂತ ಹೆಸರು. ಅಂತಹ ತಾಂಡವ ನೃತ್ಯವನ್ನು ನಟರಾಜ ಅಂತ ಕರೆಯಲ್ಪಡುವಂತಹ ರುದ್ರದೇವರು, ನಟರಾಜ ನಾಮಕರಾದಂತಹ ರುದ್ರದೇವರು, ಅದಕ್ಕೆ ನಟರಾಜ ಅಂತ ಹೆಸರು ಅವರಿಗೆ. ಮನ್ ಆಫ್ ದ ನೇಮ್ ರುದ್ರದೇವರಿಗೆ ಶಿವ ರುದ್ರ ನಟರಾಜ ಅಂತೇಳಿ. ಸೊ ಆ ನಾಟ್ಯವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಅಂತಹ ಶಿವನಿಗೆ ಅತ್ಯಂತ ಪ್ರಿಯವಾದಂತಹ ಆ ನೃತ್ಯ ತಾಂಡವ ನೃತ್ಯ, ಅದು ಎಲ್ಲ ಸಂಹಾರ ಕಾರ್ಯವನ್ನು ಮಾಡಿದ ಮೇಲೆ ಅವರು ಭಗವಂತನ ಸೇವಾರೂಪಕವಾದಂತಹ ನಾಟ್ಯವನ್ನು ಮಾಡ್ತಾರೆ, ತಾಂಡವ ನೃತ್ಯ ಅಂತ ಅದಕ್ಕೆ ಹೆಸರು. ಸೊ ಇದು ಆರನೇ ಪದ್ಯ. ಅದಾದ ಮೇಲೆ ಏಳನೇ ಪದ್ಯದಲ್ಲಿ ಅಲ್ಲಿ ಶೇಷದೇವರ ಮಹಿಮೆಯನ್ನು, ಅವರು ಅಂತಹ ಮಹಿಮೆಯನ್ನು ಪಡೆಯುವುದಕ್ಕೆ ಲಕ್ಷ್ಮಿಯ ಮೂಲಕವಾಗಿ ಪಡಿತಾರೆ, ಲಕ್ಷ್ಮಿಯು ಪರಮಾತ್ಮನ ಮೂಲಕವಾಗಿ ಪಡಿತಾರೆ, ಅಂತಹ ಪರಮಾತ್ಮ ನಮಸ್ಕಾರ ಅಂತೇಳಿ ಆ ಏಳನೇ ಪದ್ಯದಲ್ಲಿ ಈ ವಿಧವಾಗಿರುತ್ತೆ. ತತ್ಪಾದ ಪಂಕಜ ಮಹಾಸನ ತಾಮ ವಾಪ ಷತ್ಪಾದಿ ವನ್ಯ ಚರಣೋ ಯದಪಾಂಗಲೇಶಂ ಅಶ್ರಿತ್ಯ ನಾಗಪತಿರನ್ಯ ಸುರೈರ್ದುರಾಪಾಂ ಶ್ರೀಯತ್ಕಟಾಕ್ಷ ಬಲವತ್ಯಧಿಕಂ ನಮಾಮಿ ಅಂತೇಳಿ. ಸೊ ಇಲ್ಲಿ ಕ್ರಿಯಾ ಮೇನ್ ಕ್ರಿಯೆ ಯಾವುದು ಅಂತ ಹೇಳಿದ್ರೆ ಅನ್ಯ ಸುರೈಲಿ ದುರಾಪಾಂ ನಾಗಪತಿ ಆಪ. ಸೊ ನಾಗಪತಿ ಅಂತ ಹೇಳಿದ್ರೆ ಶೇಷದೇವರು, ಅವರು ಈ ಭಾಗ್ಯವನ್ನು ಆ ಅನ್ಯ ಸುರೈ ದುರಾಪಾಂ ತತ್ಪಾದ ಪಂಕಜ ಮಹಾಧನತಾಂ ಅವಾಪ ಅಂತೇಳಿ ಅವಾಪ ಪಡೆದಿದ್ದಾರೆ, ಹೊಂದಿದ್ದಾರೆ. ಏನು ಹೊಂದಿದ್ದಾರೆ? ತತ್ ಪಾದ ಪಂಕಜ ಮಹಾಸನತಾಮ ಅವಾಪ. ಆ ತತ್ ಅಂದ್ರೆ ಆ ಪರಮಾತ್ಮನ, ತತ್ ಅನ್ನುವ ಶಬ್ದ ಪರಮಾತ್ಮನ ತಿಳಿಸುತ್ತೆ. ಆ ತತ್ ಆ ಪರಮಾತ್ಮನ ಅವನಂದ್ರೆ ಆ ಪರಮಾತ್ಮ. ಆ ಪರಮಾತ್ಮನ ಪಾದ ಪಂಕಜ ಅಂದ್ರೆ ಕಮಲಗಳು, ಅದರ ಪಾದ ಕಮಲಗಳು ಅಂದ್ರೆ ಶೇಷ ತಲ್ಪ ಶಾಯಿ ಪರಮಾತ್ಮ. ಶೇಷನ ಮೇಲೆ ಪರಮಾತ್ಮ ಮಲಗಿರ್ತಾನೆ. ಮಲಗಿರುವಾಗ ಆ ಪರಮಾತ್ಮನಿಗೂ ಪರಮಾತ್ಮನ ಪಾದಗಳಿಗೂ ಅಭೇದ. ಪರಮಾತ್ಮನ ಅಂಗ ಎಲ್ಲಾ ಶೇಷದೇವರಿಗೆ ತಾಕ್ತಾ ಇದೆ. ಪರಮಾತ್ಮ ಪಾದಗಳು ಎಸ್ಪೆಷಲಿ ಅದು ಶೇಷದೇವರಿಗೆ ಸ್ಪರ್ಶ ಆಗ್ತಾ ಇದೆ. ಅದರಿಂದ ಶೇಷದೇವರು ಅತ್ಯಂತ ಆನಂದದಿಂದಿದ್ದಾರೆ. ಪರಮಾತ್ಮನ ಸ್ಪರ್ಶ, ಪರಮಾತ್ಮನ ಪಾದಗಳ ಸ್ಪರ್ಶ ನಿರಂತರವಾಗಿ ಆಗ್ತಾ ಇರುವಂತಹ ಒಂದು ಮಹಾಭಾಗ್ಯ ಅದು. ಸಾಮಾನ್ಯವಾದದ್ದಲ್ಲ ಅದು. ಅದು ಅಂತಹ ಭಾಗ್ಯ ಪಡೆಯಬೇಕಂತ ಹೇಳಿ ಶಿವನ ರೂಪದಲ್ಲಿ ಅತ್ಯಧಿಕವಾದ ಸಾಧನೆಯನ್ನು ಮಾಡ್ತಾ ಭಗವಂತನನ್ನು ಸೇವೆಯನ್ನು ಮಾಡಿದ ಕಾರಣದಿಂದ ರುದ್ರದೇವರೇ ಆ ನೆಕ್ಸ್ಟ್ ಕಲ್ಪದಲ್ಲಿ ಶೇಷ ಪದವಿಯನ್ನು ಪಡಿತಾರೆ. ಅಂದ್ರೆ ಮೋಕ್ಷಕ್ಕೆ ಕೊನೆಯಾಗಿ ಹೋಗುವಂತಹದ್ದು ರುದ್ರದೇವರು ಶೇಷ ಪದವಿಯನ್ನು ಪಡೆದು ಶೇಷ ಪದವಿಯಿಂದ ಮೋಕ್ಷಕ್ಕೆ ಹೋಗ್ತಾರೆ. ಶೇಷ ಅನ್ನೋದು ರುದ್ರದೇವರ ನೆಕ್ಸ್ಟ್ ಪದವಿ. ಅಂತಹ ಪದವಿಯನ್ನು ಶೇಷದೇವರು ಪಡೆದಿದ್ದಾರೆ. ಅದು ಭಗವಂತನ ಆ ನಿತ್ಯ ಸ್ಪರ್ಶ ಇರುವಂತಹ ಆ ಮಹಾ ಅದಕ್ಕೆ ಆಸನ ಅಲ್ಲ, ಸುಮ್ಮನೆ ಆಸನ ಅಲ್ಲ, ಅದು ಮಹಾ ಆಸನ. ಆ ಮಹಾ ಆಸನತ ಅಂದ್ರೆ ಅಂತ ಆಸನ ಇರುವುದು ಅಂತಹ ಆಸನದ ಒಂದು ಭಾಗ್ಯ. ಭಾಗ್ಯ ಯಾವುದಿದೋ ಆ ಆಸನವಾಗುವಂತಹ ಅದಕ್ಕೆ ಆಸನತ ಅಂದ್ರೆ ಆಸನವಾಗಿ ಇರುವಂತಹ ಭಾಗ್ಯ. ಆ ಭಾಗ್ಯವನ್ನು ಅವಾಪ ಪಡೆದಿದ್ದಾರೆಯೋ ಯಾರು? ನಾಗಪತಿ. ಸೊ ನಾಗಪತಿ ತತ್ ಪಾದ ಪಂಕಜ ಮಹಾಸನತಾಂ ಅವಾಪ. ಅದು ಮೇನ್ ಸೆಂಟೆನ್ಸ್. ಸೊ ಅಂತಹ ನಾಗಪತಿ ಅವರು ಈ ಆಸನವನ್ನು ಪಡೆದಿದ್ದಾರೆ. ಆ ಭಾಗ್ಯ, ಆ ಭಾಗ್ಯ ಎಂತಹದ್ದು ಅಂತ ಹೇಳಿದರೆ ತತ್ ಪಾದ ಪಂಕಜ ಮಹಾಸನತ ಅನ್ನುವುದು ಅದು ಎಂತಹ ಭಾಗ್ಯ ಅಂತ ಹೇಳಿದರೆ ಅನ್ಯ ಸುರೈಹಿ ದುರಾಪ. ಬೇರೆ ದೇವತೆಗಳಿಗೆ ಅಂದರೆ ಆ ಅದಕ್ಕಿಂತ ಕಳಗಿ ಕಕ್ಷದಲ್ಲಿರುವಂತಹ ಯಾವ ದೇವತೆಗಳಿಗೂ ಕೂಡ ಆ ಭಾಗ್ಯ ಇಲ್ಲ. ತಮ್ಮಕ್ಕಿಂತ ಕಳಗ ಇರುವಂತಹ ಯಾವ ದೇವತೆಗಳಿಗೂ ಸಿಗದೇ ಇರುವಂತಹದ್ದು ಹೊಂದಲಾಗದೇ ಇರುವಂತಹದ್ದು, ಇತರ ದೇವತೆಗಳಿಗೆ ಹೊಂದಲಾಗದೇ ಇರುವಂತಹ ಆ ಭಾಗ್ಯ. ಸೊ ಅನ್ಯ ಸುರೈಹಿ ದುರಾಪ, ಬೇರೆ ದೇವತೆಗಳಿಂದ ಹೊಂದಲು ಸಾಧ್ಯವಿಲ್ಲದೇ ಇರುವಂತಹ ಮಹಾಪಂಕಜ, ಅದು ಭಗವಂತನ ಪಾದ ಪಂಕಜಗಳ ಆಸನ ಅನ್ನುವ ಮಹಾಭಾಗ್ಯವನ್ನು ನಾಗಪತಿ ಶೇಷದೇವರು ಅವಾಪ ಪಡೆದಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಆ ಶೇಷದೇವರು ನಾಗಪತಿಯು ಎಂಥವನು ಅಂತ ಹೇಳಿದೆ, ಸರ್ವಾದಿ ವಂದ್ಯ ಶರಣ ನಾಗಪತಿ, ನಾಗಪತಿಯ ವಿಶೇಷಣ. ಸೊ ಇಲ್ಲಿ ಆ ಆಸನ ಭಾಗ್ಯ ಅನ್ನುವುದಕ್ಕೆ ವಿಶೇಷಣ ಅನ್ಯ ಸುರೈಹಿ ದುರಾಪಾಂ ಅನ್ನುವುದು ಸತ್ಪಾದ ಪಂಕಜ ಮಹಾಸನತಾಂ ಅನ್ನುವುದಕ್ಕೆ ವಿಶೇಷಣ. ನಾಗಪತಿ ಆ ಶೇಷದೇವರಿಗೆ ವಿಶೇಷಣ ಅಬ್ಜೆಕ್ಟಿವ್ ಏನು ಅಂತ ಹೇಳಿದರೆ ಸರ್ವಾದಿ ವಂದ್ಯ ಶರಣ, ಸರ್ವ ಅಂದ್ರೆ ರುದ್ರ ದೇವರು, ಆದಿ ಮುಂತಾದಂತಹ ಅವರಿಂದ ವಂದ್ಯ ನಮಸ್ಕರಿಸಲ್ಪಡುವಂತಹ ಚರಣ ಚರಣಗಳು ಉಳ್ಳವರು. ಅಂದರೆ ಶೇಷದೇವರು ರುದ್ರದೇವರು ಒಂದೇ ಕಕ್ಷೆಯಲ್ಲವಾ? ರುದ್ರದೇವರಿಂದ ನಮಸ್ಕರಿಸಲ್ಪಡುವಂತಹ ಶೇಷದೇವರು ಅಂತ ಹೇಳ್ತಾ ಇದ್ದಾರಲ್ವಾ, ಶೇಷದೇವರು ಅಸಲು ಸರ್ಪ ನಾಗಭೂಷಣ ಅಂತ ಹೆಸರು ರುದ್ರದೇವರಿಗೆ. ಅಂದ್ರೆ ಶೇಷದೇವರು ಕೂಡ ಒಂದು ಭೂಷಣವಾಗಿ ರುದ್ರದೇವರಿಗೆ ಇದ್ದಾರಲ್ವಾ ಅಂತ ಇಲ್ಲ, ನಿಜವಾಗಿಲ್ಲ. ಶೇಷದೇವರ ಪದವಿ ರುದ್ರ ಪದವಿಕ್ಕಿಂತ ಮೇಲೆ ಇರೋ ಪದವಿ ಪ್ರಯುಕ್ತ ಭೇದ. ಸರ್ಪಭೂಷಣ ಅಂತ ರುದ್ರದೇವರಿಗಿದ್ರು ಶೇಷ ಮಾತ್ರ ಇಲ್ಲ ಅಲ್ಲಿ, ಮಿಕ್ಕ ಸರ್ಪಗಳು ಅಂದ್ರೆ ಕೆಳಗಿನ ಸರ್ಪಗಳಲ್ಲೆಲ್ಲವೂ ಆಭರಣಗಳಾಗಿವೆ ಹೊತ್ತು ರುದ್ರದೇವರಿಗೆ ಶೇಷದೇವರು ರುದ್ರದೇವರ ಆಭರಣವಲ್ಲ. ಒಂದು. ಎರಡನೆಯದು, ರುದ್ರದೇವರಿಂದ ನಮಸ್ಕರಿಸಲ್ಪಡುವ ಶೇಷದೇವರು ಅಂತ ಹೇಳಿದ್ರೆ ಅದೇ ಕಕ್ಷದಲ್ಲಿ ಇರುವಂತಹ ಅವರು ಹೇಗೆ ಅಂತ ಹೇಳಿದ್ರೆ, ಹೇಗಾದರೆ ಹನುಮಂತ ದೇವರು ಬ್ರಹ್ಮದೇವರಿಗೆ ನಮಸ್ಕಾರ ಮಾಡ್ತಾರೆ, ಒಂದೇ ಕಕ್ಷೆ ಒಂದೇ ಯೋಗ್ಯತೆ, ಆದರೂ ಪದವಿ ಪ್ರಯುಕ್ತ ಭೇದ ಇದೆ. ಹಾಗೆ ರುದ್ರದೇವರು ಶೇಷದೇವರು ಒಂದೇ ಕಕ್ಷೆಯಾದರೂ ರುದ್ರದೇವರು ತಮ್ಮಕ್ಕಿಂತ ಪದವಿಯಲ್ಲಿ ಮೇಲೆ ಇರುವಂತಹ ಶೇಷದೇವರಿಗೆ ನಮಸ್ಕಾರವನ್ನು ಮಾಡ್ತಾರೆ. ಆದ್ದರಿಂದ ಶೇಷ ಅಲ್ಲಿ ಶೇಷದೇವರಿಗೆ ರುದ್ರಾದಿ ಸರ್ವಾದಿ ಸರ್ವ ಅಂದ್ರೆ ರುದ್ರ, ರುದ್ರದೇವರು ಮುಂತಾದವರಿಂದ ನಮಸ್ಕರಿಸಲ್ಪಡುವ ಪಾದಗಳಿರುವಂತಹ ಶೇಷದೇವರು. ಮತ್ತು ಶೇಷದೇವರು ಹಾವು ಅಂತ ಹೇಳಿದ್ರೆ ಚರಣ ಹೇಗೆ, ಆ ಶೇಷನ ಚರಣಗಳಿಗೆ ರುದ್ರಾದಿ ದೇವತೆಗಳು ನಮಸ್ಕಾರ ಮಾಡ್ತಾ ಇದ್ದಾರೆ, ಅವರಿಗೆ ಚರಣವೇ ಇಲ್ಲವಲ್ಲ, ಹಾವು ಅಲ್ಲವ ಅಂತ ಇನ್ನೊಂದು ಮೂರು ವಿಧವಾದ ಸಂಶಯಗಳು. ಒಂದು, ರುದ್ರದೇವರಿಗೆ ಎಲ್ಲ ಸರ್ಪಗಳು ಆಭರಣ ಅಂದ್ರೆ ಶೇಷನ ಆಭರಣವಾ ಅಂದ್ರೆ ಇಲ್ಲ, ಅದು ಮೊದಲನೇ ಸಂಶಯ ಬರುವಂತಹದ್ದು. ಎರಡನೇ ಸಂಶಯ, ಇಬ್ಬರೂ ಒಂದೇ ಕಕ್ಷದಲ್ಲಿದ್ದಾರೆ ಅಂತಹ ರುದ್ರದೇವರಿಂದ ಶೇಷದೇವರು ನಮಸ್ಕರಿಸಲ್ಪಡುತ್ತಾರೆ, ಇಲ್ಲ ಶೇಷದೇವರಿಗೆ ರುದ್ರದೇವರು ನಮಸ್ಕಾರ ಮಾಡ್ತಾರೆ, ಅದು ಹೇಗೆ ಅಂತ ಹೇಳಿದ್ರೆ ಪದವಿ ಪ್ರಯುಕ್ತ ಭೇದ ಇದೆ. ಶೇಷದೇವರು ರುದ್ರದೇವರು ಒಂದೇ ಕಕ್ಷೆಯಾದರೂ ರುದ್ರದೇವರು ಈ ಕಲ್ಪದಲ್ಲಿ ಇದ್ದಾರೆ, ಅವರು ನೆಕ್ಸ್ಟ್ ಕಲ್ಪದಲ್ಲಿ ಶೇಷರಾಗ್ತಾರೆ. ಆದ್ದರಿಂದ ಶೇಷ ಪದವಿ ರುದ್ರ ಪದವಿಕ್ಕಿಂತ ಮೇಲಿರುವ ಪದವಿ ಪ್ರಯುಕ್ತ ಭೇದ ಇದೆ. ಆದ್ದರಿಂದ ರುದ್ರದೇವರು ಶೇಷದೇವರಿಗೆ ನಮಸ್ಕಾರ ಮಾಡುವುದು ಏನು ಸಂದೇಹವಿಲ್ಲದೆ ಇರುವಂತಹ ವಿಷಯ. ಆದ್ರೆ ಆ ಶೇಷದೇವರ ಪಾದಗಳಿಗೆ ರುದ್ರದೇವರು ನಮಸ್ಕಾರ ಮಾಡ್ತಾ ಇದ್ದಂತೆ ಶೇಷದೇವರಿಗೆ ಪಾದಗಳೇ ಇಲ್ಲವಲ್ಲ ಅಂತ ಮೂರನೇ ಸಂಶಯ ಬಂದರೆ, ಈ ಉತ್ತಮ ದೇವತೆಗಳೆಲ್ಲ ಕೂಡ ಅವರು ಅನೇಕ ರೂಪಗಳನ್ನು ಧಾರಣೆ ಮಾಡಿರ್ತಾರೆ, ಅವರು ಪಾದಗಳಿರುವಂತಹ ರೂಪವೂ ಇರುತ್ತೆ. ಶೇಷದೇವರಿಗೆ ಒಂದು ಹಾವಿನಂತೆ ಕೇವಲ ಪಾದ ಇಲ್ಲದೆ ಇರುವ ಒಂದು ರೂಪವೂ ಇದೆ. ಶೇಷದೇವರು ನಾವು ಬಲರಾಮನ ರೂಪದಲ್ಲಿ ಅವತಾರಗಳು ಮಾಡುವುದು ಅವತಾರಗಳು ಮಾತ್ರವೇ ಅಲ್ಲ, ಅವರ ರೂಪದಲ್ಲಿ ಕೂಡ ಅವರು ಪಾದಗಳಿರುವ ಅಂದ್ರೆ ಪಾದಗಳನ್ನು ಅಂದ್ರೆ ಮನುಷ್ಯಾಕಾರದಲ್ಲಿ ಇರುವಂತಹ ರೂಪವನ್ನು ಕೂಡ ಅವರು ಧಾರಣೆ ಮಾಡಿದ್ದಾರೆ, ಅಂದ್ರೆ ದೇವತಾ ರೂಪ. ಅವರು ಪಾದಗಳು ಎಲ್ಲವನ್ನು ಇಟ್ಟುಕೊಂಡು ಅವರ ಪಾದಗಳಿಗೆ ದೇವತೆಗಳು ಬೇರೆ ದೇವರು ನಮಸ್ಕಾರ ಮಾಡ್ತಾರೆ. ಹೀಗೆ ಪಾದಗಳಿರುವಂತಹ ಪುರುಷಾಕಾರ ಅಂತೀವಲ್ವ, ಆ ಪುರುಷಾಕಾರ ಕೂಡ ಅವರಿಗೆ ಇದೆ, ಆ ಆಕಾರದಲ್ಲಿಯೂ ಅವರು ಇರ್ತಾರೆ. ಆದ್ದರಿಂದ ಅವರ ಪಾದಗಳಿಗೆ ರುದ್ರಾದಿ ದೇವತೆಗಳು ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಸೊ ಆ ಅಂತಹ ಮಹಾಸನತಾಂ ಅನ್ಯ ಸುರೈಹಿ ದುರಾಪಾಂ ಮಹಾಸನತಾಂ ಸತ್ಪಾದ ಪಂಕಜ ಮಹಾಸನತಾಂ ಅವಾಪ ಪಡೆದಿದ್ದಾರೆ. ಆ ಸತ್ಪಾದ ಪಂಕಜ ಮಹಾಸನತಾಂ ಕಥಮ ವಾಪ, ಹೇಗೆ ಪಡೆದಿದ್ದಾರೆ, ಅವ್ರಿಗಂತಹ ಶಕ್ತಿ ಹೇಗೆ ಬಂತು ಅಂತ ಹೇಳಿದ್ರೆ, ಯದಪಾಂಗಲೇಶ ಆಶ್ರಿತ್ಯ, ಯಾವ ಲಕ್ಷ್ಮಿಯ ಕಡೆಗಣ್ಣಿನ ನೋಟದ ಶಕ್ತಿಯನ್ನು ಆ ನೋಟವನ್ನು ಆಶ್ರಯ ಮಾಡಿಕೊಂಡು, ಅದಪಾಂಗಲೇ ಯದ್ ಅಪಾಂಗಲೇಶಂ, ಯಾವ ಲಕ್ಷ್ಮಿಯ ಕಡೆಗಣ್ಣ ನೋಟದ ದೃಷ್ಟಿಯನ್ನು ಆಶ್ರಯ ಮಾಡಿಕೊಂಡು ಶೇಷದೇವರು ಅಂತಹ ಪದವಿಯನ್ನು ಪಡೆದಿದ್ದಾರೆಯೋ, ಅಂತಹ ಶ್ರೀ ಸಾ ಶ್ರೀ ಅಂತಹ ಲಕ್ಷ್ಮೀದೇವಿ, ಯತ್ ಕಟಾಕ್ಷ ಬಲವತಿ, ಯಾವ ಪರಮಾತ್ಮನ ಕಟಾಕ್ಷದಿಂದ ಅಂತಹ ಬಲವನ್ನು ಪಡೆದಿದ್ದಾಳೆಯೋ,
ಅಂತಹ ತಂ ಅಜಿತಂ ನಮಾಮಿ, ಅಂತಹ ಪರಮಾತ್ಮನಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ಏಳನೇ ಪದ್ಯದಲ್ಲಿ ಹೇಳಿದ್ದಾರೆ. ಸೊ ಈ ವಿಧವಾಗಿ ಇದು ಮೂರು ಸಂಶಯಗಳನ್ನು ನಾವು ಕೂಡ ಪರಿಹಾರ ಮಾಡಿಕೊಂಡು ಇದರ ಅರ್ಥ ರುದ್ರ ಇಂದ್ರ ಮುಂತಾದಂತಹ ದೇವತೆಗಳಿಂದ ಸ್ತೋತ್ರ ಮಾಡಲ್ಪಟ್ಟಿರುತ್ತಾ ಅವರಿಂದ ಪೂಜ್ಯರಾಗಿ ಇರುವಂತಹ ಚರಣಗಳಿಂದ ಕೂಡಿರುವಂತಹ ಶೇಷದೇವರು ಯಾವ ಲಕ್ಷ್ಮೀಯ ದೇವಿಯ ಕಟಾಕ್ಷದ ಲೇಷದ ಬಲದಿಂದ ಸ್ವಲ್ಪ ಮಾತ್ರದಿಂದ ಆ ಸ್ವಲ್ಪ ಲೇಷ ಕಡಗಣ್ಣಿನ ನೋಟಿನ ಒಂದು ಭಾಗ ಒಂದು ಸ್ವಲ್ಪದಿಂದಲೇ ಇತರ ದೇವತೆಗಳಿಂದ ಹೊಂದಲಕ್ಕೆ ಇಲ್ಲದೇ ಇರುವಂತಹ ಭಗವಂತನ ಪಾದ ಕಮಲಗಳು ಪಾದ ಪದ್ಮಗಳಕ್ಕೆ ಆಸನವಾಗಿರುವಂತಹ ಒಂದು ದೊಡ್ಡ ಭಾಗ್ಯವನ್ನು ಪಡೆದಿದ್ದಾನೆಯೋ ಶೇಷದೇವರು. ಅಂತಹ ಲಕ್ಷ್ಮೀ ದೇವಿಯ ಆ ಲಕ್ಷ್ಮೀದೇವಿ ಯಾವ ಭಗವಂತನ ಅಪಾಂಗ ಕಡಗಣ್ಣಿನ ನೋಟದ ದೃಷ್ಟಿಯಿಂದ ಬಲವನ್ನು ಪಡೆದಿದ್ದಾಳೆಯೋ ಅಂತಹ ಅಜಿತ ನಾಮಕ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅನ್ನುವ ಅರ್ಥವನ್ನು ಈ ಏಳನೇ ಪದ್ಯದಲ್ಲಿ ನಾವು ನೋಡಬಹುದು. ಅದಾದ ಮೇಲೆ ಈ ಎಂಟನೇ ಪದ್ಯದಲ್ಲಿ ಅದು ಗರುಡದೇವರ ಸ್ತೋತ್ರವನ್ನು ಮಾಡ್ತಾರೆ, ಅದು ನಾವು ಆಮೇಲೆ ನೋಡೋಣ. ನೆಕ್ಸ್ಟ್ ಎರಡು ವಾರ ಏನು ಕ್ಲಾಸ್ ಇರೋದಿಲ್ಲ, ಸೊ ಅದಾದ್ಮೇಲೆ ಯಾವಾಗಿರುತ್ತೆ ಅನ್ನೋದು ಹೇಳ್ತೀವಿ, ಆವಾಗ ಇದನ್ನು ನೋಡೋಣ. ಅಷ್ಟವರೆಗೂ ಎಲ್ಲರಿಗೂ ನಮಸ್ಕಾರ. ಶಿಕ್ಷಣಾರ್ಪಣ ಮತ್ತು ಗಾಯನ ವಾಸ ಮನಸ್ಸೇಂದ್ರಿಯರುವ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಶಿಕ್ಷಣಾರ್ಪಣ ಮತ್ತು